ದೇವರು ಗಂಡ ಮತ್ತು ಹೆಂಡತಿಯರನ್ನ ಒಟ್ಟಾಗಿ ಕಟ್ಟುವವರಾಗಿದ್ದಾರೆ.
And today we want to think about something very very important, very very crucial.
ಇವತ್ತು ನಾವು ಬಹಳ ಮಹತ್ತರವಾದ ಮತ್ತು ನಿರ್ಣಾಯಕವಾದ ವಿಷಯವನ್ನ ಕುರಿತು ಆಲೋಚಿಸೋಣ.
And that is God's plan for an excellent marriage.
ಅದು ಯಾವ್ದಪ್ಪ ಅಂದ್ರೆ ಅತ್ಯುತ್ತಮವಾದ ಮದುವೆಗೆ ದೇವರು ಇಟ್ಟಿರುವ ಯೋಜನೆಯ ಕುರಿತಾಗಿದೆ.
I believe this is very crucial in the days in which we live.
ನಾವು ಇಂದು ಜೀವಿಸುತ್ತಿರುವಂತಹ ದಿನಮಾನಗಳಿಗೆ ನಿರ್ಣಾಯಕವಾದ ವಿಷಯ ಇದಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ.
The Pharisees once came to Jesus, we read in Matthew chapter 19, to test him.
ಫರಿಸಾಯರು ಒಂದು ಬಾರಿ ಯೇಸುವಿನ ಬಳಿಗೆ ಬರ್ತಾರೆ. ಕಾರಣ ಏನಪ್ಪ ಅಂದ್ರೆ ಆತನನ್ನ ಪರೀಕ್ಷಿಸುವ ಸಲುವಾಗಿ. ಅದನ್ನ ನಾವು ಮತ್ತಾಯ 19 ಅಧ್ಯಾಯದಲ್ಲಿ ಓದ್ತೇವೆ.
And asked him in verse 3, is it lawful for a man to divorce his wife for any reason?
ಮೂರನೇ ವಚನದಲ್ಲಿ ಫರಿಸಾಯರು ಯೇಸುವನ್ನ ಈ ರೀತಿಯಾಗಿ ಕೇಳ್ತಾರೆ, ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನ ಬಿಟ್ಟು ಬಿಡುವುದು ಧರ್ಮವೋ ಎಂಬುದಾಗಿ.
And Jesus reply was, haven't you read that he who created them from the beginning made them male and female, and he went on to say the two shall become one flesh.
Aga Yesu ee reetiyagi uttra kodtare, manushyaranna nirmana madidavanu aadiyindale ibbaru onde shariravagiruvaru endu helidenembudagi neevu odalillavo embudagi Yesu uttra kodtare.
Consequently they are no more two but one, and what therefore God has joined together let no man separate.
Heegiruvalli ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು ಎಂಬುದಾಗಿ ಯೇಸು ಹೇಳಿದರು.
The point I want you to notice here is that even though under the Old Testament Moses had permitted divorce, as the Pharisees pointed out in Matthew 19 verse 7.
ಇಲ್ಲಿ ಒಂದು ಅಂಶವನ್ನ ನೀವು ಗಮನಿಸಬೇಕು ಎಂಬುದಾಗಿ ನಾನು ಇಚ್ಛೆಪಡುತ್ತೇನೆ. ಮೋಶೆಯು ಹಳೆ ಒಡಂಬಡಿಕೆಯ ಕೆಳಗೆ ವಿಚ್ಛೇದನವನ್ನ ಅನುಮತಿಸಿದನು. ಅದನ್ನೇ ಫರಿಸಾಯರು ಮತ್ತಾಯ 19 ಅಧ್ಯಾಯ 3 ವಚನದಲ್ಲಿ ಉಲ್ಲೇಖಿಸಿದ್ದು.
That was only a temporary arrangement.
ಅದು ಕೇವಲ ತಾತ್ಕಾಲಿಕ ಒಂದು ಏರ್ಪಾಟಾಗಿತ್ತು ಅಷ್ಟೇ.
Jesus said if you want to know God's perfect will, go back to the beginning. That's what he said in verse 4. From the beginning.
ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದ್ರು, ದೇವರ ಪರಿಪೂರ್ಣ ಚಿತ್ತವನ್ನ ನೀವು ತಿಳಿದುಕೋಬೇಕು ಅಂದ್ರೆ ಪ್ರಾರಂಭಕ್ಕೆ ಹೋಗಬೇಕು ಎಂಬುದಾಗಿ. ನಾಲ್ಕನೇ ವಚನದಲ್ಲಿ ಅದೇ ರೀತಿಯಾಗಿ ಹೇಳಲ್ಪಟ್ಟಿದೆ, ಆದಿಯಿಂದಲೇ ಎಂಬುದಾಗಿ.
ಸೊ ಇಫ್ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಗಾಡ್ಸ್ ವಿಲ್ ಇಸ್ ಫಾರ್ ಅ ಮ್ಯಾನ್ ಅಂಡ್ ಅ ವುಮನ್, ವಿ ಮಸ್ಟ್ ಗೋ ಬ್ಯಾಕ್ ಟು ಜೆನೆಸಿಸ್ ಚಾಪ್ಟರ್ 2.
ಪುರುಷ ಮತ್ತು ಸ್ತ್ರೀಗಾಗಿ ದೇವರ ಚಿತ್ತ ಏನಿದೆ ಎಂಬುದಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಆದಿ ಕಾಂಡದ ಎರಡನೇ ಅಧ್ಯಾಯಕ್ಕೆ ನೀವು ಹೋಗಬೇಕು.
That's what Jesus quoted here in verse 5. A man shall leave his father and mother and cleave to his wife, and the two shall become one flesh.
ಐದನೇ ವಚನದಲ್ಲಿ ಯೇಸು ಅದನ್ನೇ ಉಲ್ಲೇಖಿಸಿದ್ದಾರೆ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂಬುದಾಗಿ.
So he said there's no question of divorce.
ಹಾಗಾಗಿ ಯೇಸು ಹೇಳಿದ್ರು ವಿಚ್ಛೇದನದ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಅಂತ.
Now, unfortunately, among Christians also, who are supposed to be the light of the world, a lot of marriages are not happy.
Duradrushta vashat kristaru ee lokakke belakagirbeku, aadare aneka kristara jeevitadalli vivahavu santoshadinda koodilla.
They are not divorced in the sense that they have not separated and gone to live in separate homes.
Avaru vichchedanayanu padakondilla, bere bere manelu kuda vasistha illa.
But there is a separation in spirit. Though they are not divorced physically, they are divorced in spirit.
Avaru aatmadalli bere bere agiddare. Avaru sharirikavagi vichchedanavanna tagondilla andru kuda aatmadalli vichchedanavanna agle padkonbittidare.
You can be living in the same house for 20 years and live as two lonely individuals in the same house.
Neevu onde maneyalli 20 varshadinda iddru kuda obbantigaragi jeevistha irabodu ade maneyalli.
And then you are not fulfilling God's purpose for your marriage.
ನಿಮ್ಮ ಮದುವೆಗಾಗಿ ದೇವರು ಇಟ್ಟಂತ ಯೋಜನೆಯನ್ನ ನೀವು ಪೂರೈಸ್ತಾ ಇಲ್ಲ.
ಬಿಕಾಸ್ ಗಾಡ್ಸ್ ಪರ್ಪಸ್ ಇಸ್ ದ ಟೂ ಶಾಲ್ ಬಿಕಮ್ ಒನ್.
ದೇವರ ಉದ್ದೇಶ ಏನಪ್ಪ ಅಂದ್ರೆ ಇಬ್ಬರು ಒಂದಾಗುವಂತದ್ದಾಗಿದೆ.
ದಟ್ ಇಸ್ ಗಾಡ್ಸ್ ಪ್ಲಾನ್, ಟೂ ಶುಡ್ ಬಿಕಮ್ ಒನ್.
ಅದು ದೇವರ ಯೋಜನೆಯಾಗಿದೆ, ಇಬ್ಬರು ಒಂದಾಗುವಂತದ್ದು.
ಅಂಡ್ ವಿ ನೀಡ್ ಟು ಸಿ ವೈ ಟೂ ಆರ್ ನಾಟ್ ಬಿಕಮಿಂಗ್ ಒನ್.
ನಾವು ನೋಡುವವರಾಗಿರಬೇಕು, ಯಾಕೆ ಇಬ್ಬರು ಒಂದೇ ಆಗಿಲ್ಲ ಅಂತ.
ವಿ ಗೋ ಬ್ಯಾಕ್ ಟು ದ ಬಿಗಿನಿಂಗ್.
ನಾವು ಪ್ರಾರಂಭಕ್ಕೆ ಹೋಗುವವರಾಗೋಣ.
ಇನ್ ಜೆನೆಸಿಸ್ ಚಾಪ್ಟರ್ 2,
ಆದಿಕಾಂಡ 2ನೇ ಅಧ್ಯಾಯ,
ವಿ ರೀಡ್ ದಟ್ ಇಟ್ ವಾಸ್ ನಾಟ್ ಆಡಮ್ ಹೂ ವೆಂಟ್ ಟು ಗಾಡ್ ಅಂಡ್ ಸೆಡ್ ಲಾರ್ಡ್ ಐ ಆಮ್ ಫೀಲಿಂಗ್ ಲೋನ್ಲಿ, ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ಅ ವೈಫ್.
ಅಲ್ಲಿ ಆದಾಮನು ದೇವರ ಬಳಿಗೆ ಹೋಗ್ಬಿಟ್ಟು ನಾನು ಒಬ್ಬಂಟಿತನವನ್ನ ಅನುಭವಿಸ್ತಾ ಇದ್ದೀನಿ, ನನಗೆ ಹೆಂಡತಿಯನ್ನ ಕೊಡು ದೇವರೇ ಎಂಬುದಾಗಿ ಕೇಳಲಿಲ್ಲ.
ಇಸ್ ದಟ್ ಇಂಟ್ರೆಸ್ಟಿಂಗ್ ದಟ್ ಇಟ್ ವಾಸ್ ಗಾಡ್ ಹೂ ಸೆಡ್ ವರ್ಸ್ 18 ವೆನ್ ಹಿ ಲುಕ್ಡ್ ಅಟ್ ಮ್ಯಾನ್ ಇಟ್ಸ್ ನಾಟ್ ಗುಡ್ ಫಾರ್ ಮ್ಯಾನ್ ಟು ಬಿ ಅಲೋನ್ ಐ ವಿಲ್ ಮೇಕ್ ಹಿಮ್ ಅ ಹೆಲ್ಪರ್ ಸೂಟಬಲ್ ಫಾರ್ ಹಿಮ್.
ಇದು ಒಂದು ಆಸಕ್ತಿಕರ ವಿಷಯವಲ್ವಾ? ದೇವರು 18ನೇ ವಚನದಲ್ಲಿ ಮನುಷ್ಯನನ್ನ ನೋಡಿ ಈ ರೀತಿಯಾಗಿ ಹೇಳ್ತಾರೆ, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡುವೆನು ಎಂಬುದಾಗಿ ದೇವರು ಹೇಳ್ತಾರೆ.
ನೌ ವೈ ಡಿಡ್ ಗಾಡ್ ಮೇಕ್ ಆಡಮ್ ಅಂಡ್ ಈವ್ ಸೈಮಲ್ಟೇನಿಯಸ್ಲಿ ಅಟ್ ದ ಸೇಮ್ ಟೈಮ್?
ಹಾಗಿದ್ದಲ್ಲಿ ದೇವರು ಯಾಕೆ ಆದಾಮ ಮತ್ತು ಹವ್ವಳನ್ನ ಒಟ್ಟಿಗೆ ಉಂಟು ಮಾಡಲಿಲ್ಲ?
ಹಿ ಕುಡ್ ಹ್ಯಾವ್ ಡನ್ ಇಟ್ ವೆರಿ ಈಸಿಲಿ.
ದೇವರು ಅದನ್ನ ಸುಲಭವಾಗಿ ಮಾಡಬಹುದಿತ್ತಲ್ವಾ?
ಇಟ್ ಸೇಸ್ ಹಿ ಟುಕ್ ದ ಡಸ್ಟ್ ಆಫ್ ದ ಗ್ರೌಂಡ್ ಅಂಡ್ ಹಿ ಮೇಡ್ ಆಡಮ್ ಅಟ್ ದ ಸೇಮ್ ಟೈಮ್ ಹಿ ಕುಡ್ ಹ್ಯಾವ್ ಮೇಡ್ ಈವ್ ಅಂಡ್ ಬ್ರೀಥ್ಡ್ ಇನ್ ಟು ಬೋಥ್ ಆಫ್ ದೆಮ್ ದ ಬ್ರೆತ್ ಆಫ್ ಲೈವ್ಸ್.
ದೇವರು ನೆಲದ ಮಣ್ಣಿನಿಂದ ಆದಾಮ ಮತ್ತು ಹವ್ವಳನ್ನ ಇಬ್ಬರನ್ನೂ ಸೃಷ್ಟಿಸಿ ಉಂಟು ಮಾಡಿ ಇಬ್ಬರಿಗೂ ಒಟ್ಟಿಗೆ ಜೀವ ಶ್ವಾಸವನ್ನ ಊದಬಹುದಿತ್ತಲ್ವಾ?
ಅಂಡ್ ಸೋ ದಟ್ ಆಸ್ ಸೂನ್ ಆಸ್ ದೇರ್ ಐಸ್ ವರ್ ಓಪನ್ ದೇ ವುಡ್ ಸೀ ಈಚ್ ಅದರ್.
ಅದರಿಂದ ಅವರು ಕಣ್ಣ ತೆರೆಯಲ್ಪಟ್ಟ ತಕ್ಷಣವೇ ಒಬ್ಬರಿಗೊಬ್ಬರು ಮುಖವನ್ನ ನೋಡ್ಕೋಬಹುದಿತ್ತಲ್ವಾ?
ವೈ ಡಿಡ್ ಹಿ ಮೇಕ್ ಆಡಮ್ ಫಸ್ಟ್ ಅಲೋನ್?
ಯಾಕೆ ದೇವರು ಮೊದಲು ಆದಾಮನನ್ನ ಉಂಟು ಮಾಡಿದ್ರು?
ಅಂಡ್ ದೆನ್ ಲಿಟಲ್ ವೈಲ್ ಲೇಟರ್ ಪುಟ್ ಹಿಮ್ ಟು ಸ್ಲೀಪ್ ಅಂಡ್ ಪುಲ್ ಔಟ್ ಹಿಸ್ ರಿಬ್ ಅಂಡ್ ಮೇಕ್ ಅ ವುಮನ್?
ಯಾಕೆ ದೇವರು ಸ್ವಲ್ಪ ಸಮಯದ ನಂತರ ಆದಾಮನನ್ನ ಗಾಢ ನಿದ್ರೆಗೆ ಜಾರಿಸಿ ಅವನಿಂದ ಪಕ್ಕೆಯ ಎಲುಬನ್ನ ತೆಗೆದುಕೊಂಡು ಸ್ತ್ರೀಯನ್ನುಂಟು ಮಾಡಿದ್ರು?
ದೇರ್ ಇಸ್ ಎ ರೀಸನ್.
ಅಲ್ಲಿ ಒಂದು ಕಾರಣವಿದೆ.
There's something spiritually that God was trying to tell both Adam and Eve.
ಅಲ್ಲಿ ಆತ್ಮಿಕವಾಗಿ ದೇವರು ಆದಾಮ ಮತ್ತು ಹವ್ವಳಿಗೆ ಏನೋ ಒಂದನ್ನ ಹೇಳಲು ಹೊರಟಿದ್ರು.
Which is the secret of how two can become one.
ಇಬ್ಬರು ಹೇಗೆ ಒಂದಾಗಬಹುದು ಎಂಬುದಕ್ಕೆ ರಹಸ್ಯವು ಅದರಲ್ಲಿ ಅಡಗಿತ್ತು.
And what was that?
ಅದು ಏನೋ ಹಾಗಾದ್ರೆ?
When God made Adam and his eyes were opened, he suddenly got life.
ದೇವರು ಆದಾಮನನ್ನ ಉಂಟು ಮಾಡಿದಾಗ ಆದಾಮನ ಕಣ್ಣುಗಳು ತಕ್ಷಣವೇ ತೆರೆಯಲ್ಪಟ್ಟವು.
Who was the first person he saw?
ಆದಾಮನು ನೋಡಿದಂತ ಮೊದಲ ವ್ಯಕ್ತಿ ಯಾರಲ್ಲಿ?
You know the answer. God.
ನಿಮಗೆ ಉತ್ತರ ಗೊತ್ತಿದೆ, ಅದು ದೇವರಾಗಿದ್ದನು.
He met God. He talked to God.
ಆದಾಮನು ದೇವರನ್ನ ಭೇಟಿಯಾದನು ಮತ್ತು ದೇವರೊಟ್ಟಿಗೆ ಮಾತನಾಡಿದನು.
He had no wife.
ಆತನಿಗೆ ಹೆಂಡತಿ ಇರಲಿಲ್ಲ.
It was just him and God.
ಅಲ್ಲಿ ದೇವರು ಮತ್ತು ಆತನು ಇಬ್ಬರೇ ಇದ್ರು.
Much later, he got a wife.
ಸ್ವಲ್ಪ ಸಮಯದ ನಂತರ ಹೆಂಡತಿಯನ್ನ ಹೊಂದಿದನು.
So what was God trying to teach Adam through that?
ಅದರಿಂದ ದೇವರು ಆದಾಮನಿಗೆ ಏನ್ ಕಲಿಸಿದ್ರು ಹಾಗಾದ್ರೆ?
He was trying to teach Adam one simple lesson.
ಆದಾಮನಿಗೆ ಒಂದು ಸರಳ ಪಾಠವನ್ನ ಕಲಿಸಿದ್ರು ಅಲ್ಲಿ.
That I must be first in your life at all times.
ನಿನ್ನ ಜೀವಿತದ ಎಲ್ಲಾ ಸಮಯದಲ್ಲೂ ನಾನು ಮೊದಲಿಗನಾಗಿರಬೇಕು ಎಂಬುವಂತ ಪಾಠ ಅದು.
Before you see your wife, you must see me.
ನೀನು ಹೆಂಡತಿಯನ್ನ ನೋಡುವ ಮೊದಲು ನನ್ನನ್ನ ನೋಡಬೇಕು ಎಂಬುವಂತ ಪಾಠ.
More than you value your wife, you must value me.
ನಿನ್ನ ಹೆಂಡತಿಯನ್ನ ಹೆಚ್ಚು ಮೌಲ್ಯವೆಂದು ಎಣಿಸುವುದಕ್ಕಿಂತ ನನ್ನನ್ನ ಹೆಚ್ಚು ಮೌಲ್ಯವೆಂದು ಎಣಿಸಬೇಕು ಎಂಬುವಂತ ಪಾಠ.
That's why he made Adam alone.
ಅದಕ್ಕಾಗಿ ದೇವರು ಮೊದಲು ಆದಾಮನೊಬ್ಬನನ್ನೇ ಉಂಟು ಮಾಡಿದರು.
ಅಂಡ್ ಫೆಲೋಶಿಪ್ ವಿತ್ ಹಿಮ್ ಬಿಫೋರ್ ಅ ವೈಫ್ ಈವನ್ ಎಕ್ಸಿಸ್ಟೆಡ್.
ಹೆಂಡತಿಯ ಉತ್ಪತ್ತಿ ಆಗೋದಕ್ಕಿಂತ ಮೊದಲೇ ಆದಾಮನು ದೇವರೊಟ್ಟಿಗೆ ಅನ್ಯೂನತೆಯನ್ನ ಮಾಡಬೇಕಾಗಿತ್ತು ಅಲ್ಲಿ.
What shall we learn from this?
ಅದರಿಂದ ನಾವೇನನ್ನ ಕಲಿಯಬಹುದು?
That throughout our life, even if you are married for 50 years or 75 years, God must always be first every day.
ನಿಮ್ಮ ಜೀವಿತದ ಪೂರ್ತಿ ಅಂದರೆ ನಿಮ್ಮ ಮದುವೆಯಾಗಿ 60 ವರ್ಷ ಆಗಿರಬಹುದು ಅಥವಾ 75 ವರ್ಷ ಆಗಿರಬಹುದು, ಪ್ರತಿನಿತ್ಯ ದೇವರು ನಿಮಗೆ ಮೊದಲಿಗನಾಗಿರಬೇಕು ಎಂಬುವಂತದ್ದನ್ನ ಕಲಿಸುವಂತದ್ದಾಗಿದೆ ಅದು.
Many people start with their wives first if they are falling in love with each other.
ಅನೇಕ ವಿಶ್ವಾಸಿಗಳು ಮೊದಲು ತಮ್ಮ ಹೆಂಡತಿಯನ್ನ ಇಟ್ಟುಬಿಟ್ಟು ದಿನವನ್ನ ಪ್ರಾರಂಭ ಮಾಡುತ್ತಾರೆ, ಯಾಕೆಂದ್ರೆ ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ಬಿದ್ದಿರುತ್ತಾರೆ.
In some cases, the parents are first.
ಇನ್ನು ಕೆಲವು ಪ್ರಕರಣಗಳಲ್ಲಿ ಪೋಷಕರು ಮೊದಲಿಗರಾಗಿರುತ್ತಾರೆ.
But let me go into that later.
ಅದರ ಬಗ್ಗೆ ನಾನು ನಂತರ ಮಾತಾಡ್ತೇನೆ.
Let me now speak about the creation of Eve.
ಹವ್ವಳನ್ನ ಉಂಟು ಮಾಡಿದ್ದರ ಬಗ್ಗೆ ನಾನು ಈಗ ಮಾತಾಡ್ತೇನೆ.
God put Adam to sleep. It says, a deep sleep. It's mentioned in verse 21.
21ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರು ಆದಾಮನನ್ನ ಗಾಢ ನಿದ್ರೆಗೆ ಜಾರಿಸಿದರು ಎಂಬುದಾಗಿ.
So that he couldn't even wake up. And he took one of his ribs, Genesis 2:21, closed up the flesh, and he made a woman out of that rib.
ಆದಿಕಾಂಡ 2ನೇ ಅಧ್ಯಾಯ 21 ಮತ್ತು 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಆದಾಮನು ಗಾಢ ನಿದ್ರೆಗೆ ಜಾರಿದ ನಂತರ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನ ತೆಗೆದುಕೊಂಡು ಅದರ ಸ್ಥಳವನ್ನ ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನ ಸ್ತ್ರೀಯನ್ನಾಗಿ ಮಾಡಿದನು ಎಂಬುದಾಗಿ.
Now, as soon as God made a woman out of that rib, when God breathed into Eve and she got life and her eyes were opened, whom did she see first?
ದೇವರು ಆದಾಮನ ಪಕ್ಕೆಲುಬಿನಿಂದ ಸ್ತ್ರೀಯನ್ನ ಉಂಟು ಮಾಡಿದ ನಂತರ ಸ್ತ್ರೀಗೆ ಜೀವ ಶ್ವಾಸವನ್ನ ಊದಿದ ನಂತರ ಆಕೆಯ ಕಣ್ಣುಗಳು ತೆರೆಯಲ್ಪಟ್ಟವು. ಆಗ ಆಕೆಯು ಮೊದಲು ನೋಡಿದ್ದು ಯಾರನ್ನ?
Not Adam. She did not even know of the existence of Adam.
ಆದಾಮನನ್ನು ಅಲ್ಲ, ಆದಾಮನು ಇದ್ದಾನೆ ಎಂಬುವಂತ ವಿಚಾರವೇ ಆಕೆಗೆ ಗೊತ್ತಿರಲಿಲ್ಲ.
She thought she was the only human being created.
ಆಕೆ ಅಂದುಕೊಂಡ್ಲು ಮಾನವಳಾಗಿ ಉಂಟು ಮಾಡಲ್ಪಟ್ಟವಳು ನಾನೊಬ್ಬಳೆ ಎಂಬುದಾಗಿ.
She didn't know anything about Adam.
ಆದಾಮನ ಬಗ್ಗೆ ಆಕೆಗೇನು ಗೊತ್ತಿರಲಿಲ್ಲ.
Her eyes were opened and she saw God.
ಆಕೆಯ ಕಣ್ಣುಗಳು ತೆರೆಯಲ್ಪಟ್ಟ ತಕ್ಷಣವೇ ದೇವರನ್ನ ನೋಡಿದಳು.
Exactly like when Adam was created.
ಆದಾಮನು ಹೇಗೆ ಮೊದಲು ಉಂಟು ಮಾಡಲ್ಪಟ್ಟ ನಂತರ ದೇವರನ್ನ ನೋಡಿದನಲ್ಲ ಹಾಗೆ.
Adam was somewhere else in the garden, fast asleep.
ಆದಾಮನು ಏದೆನ್ ತೋಟದ ಯಾವುದೋ ಒಂದು ಜಾಗದಲ್ಲಿ ಗಾಢ ನಿದ್ರೆಗೆ ಜಾರಿದ್ದನು.
He did not know about her existence and she did not know about his existence.
ಆದಾಮನ ಬಗ್ಗೆ ಹವ್ವಳಿಗೆ ಗೊತ್ತಿರಲಿಲ್ಲ, ಹವ್ವಳ ಬಗ್ಗೆ ಆದಾಮನಿಗೆ ಗೊತ್ತಿರಲಿಲ್ಲ.
She met God. God was the first person to speak to her.
ಆಕೆಯು ದೇವರನ್ನ ಭೇಟಿ ಮಾಡಿದಳು. ಆಕೆಯೊಟ್ಟಿಗೆ ಮಾತನಾಡಲಿಕ್ಕೆ ದೇವರೊಬ್ಬನೇ ಅಲ್ಲಿದ್ದನು.
And only much later did God bring her to Adam.
ನಂತರ ಮಾತ್ರವೇ ದೇವರು ಆಕೆಯನ್ನ ಆದಾಮನ ಬಳಿಗೆ ಕರೆತಂದನು.
So what was God trying to teach Eve? The same lesson he was trying to teach Adam. I must be first in your life.
ಹವ್ವಳಿಗೆ ದೇವರು ಕಲಿಸುವಂತದ್ದಾದರೂ ಏನಾಗಿತ್ತಲ್ಲಿ, ಆದಾಮನಿಗೆ ಕಲಿಸಿದ ವಿಷಯವೇ ಅದಾಗಿತ್ತು. ಅದೇನಪ್ಪ ಅಂದ್ರೆ ಮೊದಲಿಗನು ನಾನಾಗಿರಬೇಕು ನಿನ್ನ ಜೀವಿತದಲ್ಲಿ ಎಂಬುದಾಗಿ.
ಯು ಮಸ್ಟ್ ಹ್ಯಾವ್ ಫೆಲೋಶಿಪ್ ವಿತ್ ಮೀ ಬಿಫೋರ್ ಯು ಫೆಲೋಶಿಪ್ ವಿತ್ ಯೋರ್ ಹಸ್ಬೆಂಡ್.
ನಿನ್ನ ಗಂಡನೊಟ್ಟಿಗೆ ನೀನು ಅನ್ಯೂನತೆ ಮಾಡುವ ಮೊದಲು ನನ್ನೊಟ್ಟಿಗೆ ಅನ್ಯೂನತೆ ಮಾಡಬೇಕು ಎಂಬುವಂತ ವಿಷಯ.
ಯು ಅಂಡರ್ಸ್ಟ್ಯಾಂಡ್ ದಟ್ ನೌ? ಗಾಡ್ಸ್ ಪ್ಲಾನ್ ಫಾರ್ ಅನ್ ಎಕ್ಸಲೆಂಟ್ ಮ್ಯಾರೇಜ್.
ಈಗ ನೀವು ಅರ್ಥ ಮಾಡಿಕೊಂಡಿರಲ್ವಾ ಅದ್ಭುತ ಮದುವೆಗಾಗಿ ದೇವರು ಇಟ್ಟಿರುವಂತ ಯೋಜನೆಯನ್ನ?
ಆಡಮ್ ಹ್ಯಾಡ್ ಟು ಫೆಲೋಶಿಪ್ ವಿತ್ ಗಾಡ್ ಬಿಫೋರ್ ಹಿ ಫೆಲೋಶಿಪ್ ವಿತ್ ಈವ್.
ಆದಾಮನು ಹವ್ವಳೊಟ್ಟಿಗೆ ಅನ್ಯೂನತೆ ಮಾಡುವ ಮೊದಲು ದೇವರೊಟ್ಟಿಗೆ ಅನ್ಯೂನತೆಯನ್ನ ಮಾಡಬೇಕಾಗಿತ್ತು.
ಈವ್ ಹ್ಯಾಡ್ ಟು ಫೆಲೋಶಿಪ್ ವಿತ್ ಗಾಡ್ ಬಿಫೋರ್ ಶಿ ಫೆಲೋಶಿಪ್ ವಿತ್ ಆಡಮ್.
ಹವ್ವಳು ಆದಾಮನೊಟ್ಟಿಗೆ ಅನ್ಯೂನತೆ ಮಾಡುವ ಮೊದಲು ದೇವರೊಟ್ಟಿಗೆ ಅನ್ಯೂನತೆಯನ್ನ ಮಾಡಬೇಕಾಗಿತ್ತು.
ಇಟ್ ಇಸ್ ಆಲ್ ರಿಟನ್ ದೇರ್.
ಇವೆಲ್ಲ ಅಲ್ಲಿ ಬರೆಯಲ್ಪಟ್ಟಿವೆ.
ಫ್ರಮ್ ದ ಬಿಗಿನಿಂಗ್ ದಿಸ್ ಇಸ್ ಹೌ ಗಾಡ್ ಇಂಟೆಂಡೆಡ್.
ಆದಿಯಿಂದಲೂ ದೇವರು ಉದ್ದೇಶಿಸಿದ್ದು ಇದೇ ಆಗಿದೆ.
ಅಂಡ್ ವೆನ್ ಗಾಡ್ ಹಿಮ್ಸೆಲ್ಫ್ ಇಸ್ ಬಿಟ್ವೀನ್ ಅ ಹಸ್ಬೆಂಡ್ ಅಂಡ್ ವೈಫ್,
ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ ದೇವರೇ ಇರುವಾಗ,
ವೆನ್ ವೇ ಈಚ್ ಪರ್ಸನ್ ಇನ್ ದ ಮ್ಯಾರೇಜ್ ಈಚ್ ಪಾರ್ಟ್ನರ್ ಸೀಕ್ಸ್ ಟು ಪುಟ್ ದ ಲಾರ್ಡ್ ಫಸ್ಟ್ ಇನ್ ದೇರ್ ಪರ್ಸನಲ್ ಲೈಫ್.
ಇಬ್ಬರು ಅಂದರೆ ಗಂಡ ಮತ್ತು ಹೆಂಡತಿ ಇಬ್ಬರು ತಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರನ್ನ ಮೊದಲು ಇಡುವುದನ್ನ ಕಲಿತಾಗ,
ಯು ನೋ ವಾಟ್ ವಿಲ್ ಹ್ಯಾಪನ್,
ಏನಾಗುತ್ತೆ ನಿಮಗೆ ಗೊತ್ತಾ?
ದೇ ವಿಲ್ ಬಿ ಗ್ಲೂಡ್ ಟುಗೆದರ್.
ಅವರು ಒಬ್ಬರಿಗೊಬ್ಬರು ಅಂಟಿಕೊಂಡಿರುತ್ತಾರೆ.
ಗಾಡ್ ಇಸ್ ದ ಗ್ರೇಟೆಸ್ಟ್ ಬೈಂಡಿಂಗ್ ಫೋರ್ಸ್ ಇನ್ ದ ಯೂನಿವರ್ಸ್.
ಇಡೀ ಸೃಷ್ಟಿಯಲ್ಲಿ ದೇವರು ಇಬ್ಬರನ್ನ ಕಟ್ಟುವಂತ ಶಕ್ತಿಯನ್ನ ಹೊಂದಿದ್ದಾನೆ.
ವೆನ್ ಹಿ ಹೋಲ್ಡ್ಸ್ ಟೂ ಪೀಪಲ್ ಟುಗೆದರ್, ಇಟ್ ಇಸ್ ಇಂಪಾಸಿಬಲ್ ಫಾರ್ ಎನಿಬಡಿ ಟು ಸೆಪರೇಟ್ ದಮ್.
ಇಬ್ಬರನ್ನ ದೇವರು ಒಟ್ಟುಗೂಡಿಸುವಾಗ ಅವರನ್ನ ಬೇರ್ಪಡಿಸುವುದು ಎಲ್ಲರಿಗೂ ಅಸಾಧ್ಯವಾಗುತ್ತದೆ.
ನಾಟ್ ದ ಡೆವಲ್, ನಾಟ್ ಡೀಮನ್ಸ್, ನಾಟ್ ದ ಹೋಲ್ ವರ್ಲ್ಡ್, ನಾಟ್ ಸರ್ಕಮ್ಸ್ಟಾನ್ಸಸ್, ನಾಟ್ ಪಾವರ್ಟಿ, ನಾಟ್ ಈವನ್ ಡೆತ್. ವೆನ್ ಗಾಡ್ ಬ್ರಿಂಗ್ಸ್ ಹೋಲ್ಸ್ ಟು ಪೀಪಲ್ ಟುಗೆದರ್,
ದೇವರು ಇಬ್ಬರು ಮನುಷ್ಯರನ್ನ ಒಟ್ಟುಗೂಡಿಸುವಾಗ ದೆವ್ವಗಳಾಗಲಿ, ಸೈತಾನನಾಗಲಿ, ಬಡತನವಾಗಲಿ, ಪರಿಸ್ಥಿತಿಗಳಾಗಲಿ ಅಥವಾ ಇಡೀ ಪ್ರಪಂಚವೇ ಆಗಲಿ ಅವರನ್ನ ಬೇರ್ಪಡಿಸುವುದು ಅಸಾಧ್ಯವಾಗುತ್ತದೆ.
ಅಂಡ್ ಇಫ್ ಗಾಡ್ ಇಸ್ ನಾಟ್ ದೇರ್ ಟು ಹೋಲ್ಡ್ ಪೀಪಲ್ ಟುಗೆದರ್, ದೆನ್ ಪೀಪಲ್ ಆರ್ ಹೆಲ್ಡ್ ಟುಗೆದರ್ ಬೈ ಅದರ್ ಫೋರ್ಸಸ್.
ಇಬ್ಬರನ್ನು ಒಟ್ಟುಗೂಡಿಸಲಿಕ್ಕೆ ದೇವರು ಅವರಿಬ್ಬರ ಮಧ್ಯದಲ್ಲಿ ಇಲ್ಲ ಅಂದ್ರೆ ಬೇರೆ ಶಕ್ತಿಗಳು ಅವರಿಬ್ಬರನ್ನ ಹಿಡಿಯಲ್ಪಡುತ್ತವೆ.
And the other forces are not as strong.
ಆದರೆ ಬೇರೆ ಶಕ್ತಿಗಳು ಅಷ್ಟೊಂದು ಬಲದಿಂದ ಕೂಡಿರೋದಿಲ್ಲ.
I don't know whether you've seen an advertisement for this adhesive called Fevicol.
ನೀವು ಈ ಫೆವಿಕಲ್ ಎಂಬುವಂತ ಜಾಹೀರಾತನ್ನ ನೋಡಿದರೋ ಇಲ್ವೋ ನನಗೆ ಗೊತ್ತಿಲ್ಲ.
One of the advertisements I've seen it and it's pictured in some of the bottles of Fevicol that they sell where two things are stuck together and on each side an elephant is trying to pull it and they can't separate it.
ಫೆವಿಕಲ್ ಡಬ್ಬದಲ್ಲಿ ಒಂದು ಚಿತ್ರವಿರುತ್ತದೆ. ಅಲ್ಲಿ ಎರಡು ಆನೆಗಳು ಒಂದಕ್ಕೊಂದು ಅಂಟಿಕೊಂಡಿರುತ್ತವೆ ಮತ್ತು ಒಂದಕ್ಕೊಂದು ಬಿಡಿಸಿಕೊಳ್ಳಲು ಎಳೆದಾಡುತ್ತಿರುತ್ತವೆ. ಆದರೆ ಅವು ಬೇರ್ಪಡೋದಿಲ್ಲ. ಆ ಜಾಹೀರಾತನ್ನ ನಾನು ನೋಡಿದ್ದೀನಿ.
When a husband and wife are joined together by God, it's even greater than that.
ಗಂಡ ಹೆಂಡತಿಯು ದೇವರಿಂದ ಆ ರೀತಿಯಾಗಿ ಕೂಡಿಸಲ್ಪಟ್ಟಾಗ ಆ ಫೆವಿಕಲ್ ಗಿಂತ ದೊಡ್ಡದಾಗಿ ಅಂಟಿಕೊಂಡಿರುತ್ತಾರೆ.
No elephants can separate them, no demons can separate them, no human beings can separate them. But they must have God in the middle.
ಅವರನ್ನ ಯಾವ ಆನೆಗಳೇ ಆಗಲಿ, ದೆವ್ವಗಳೇ ಆಗಲಿ ಅಥವಾ ಮಾನವರೇ ಆಗಲಿ ಅವರನ್ನ ಬೇರ್ಪಡಿಸಲು ಅಸಾಧ್ಯವಾಗುತ್ತದೆ. ಆದರೆ ಅವರು ತಮ್ಮ ಮಧ್ಯದಲ್ಲಿ ದೇವರನ್ನು ಹೊಂದಿಕೊಂಡಿರಬೇಕು.
God is a greater joiner than Fevicol or Araldite or anything or super glue.
ಒಟ್ಟಾಗಿ ಸೇರಿಸುವುದಕ್ಕೆ ದೇವರು ಉನ್ನತನಾಗಿದ್ದಾನೆ. ಅದಕ್ಕೆ ಯಾವುದೇ ಅಂಟುವಂತ ವಸ್ತುಗಳು ಸರಿಸಮನಾಗಿ ನಿಲ್ಲುವುದಿಲ್ಲ.
God in between husband and wife will join you both together in such a way that nothing can separate you.
ದೇವರು ತಾನೇ ಗಂಡ ಮತ್ತು ಹೆಂಡತಿಯರ ಮಧ್ಯದಲ್ಲಿ ನಿಂತ್ಕೊಂಡು ಇಬ್ಬರನ್ನ ಒಟ್ಟಾಗಿ ಸೇರಿಸ್ತಾನೆ. ಅವರನ್ನ ಯಾವುದು ಕೂಡ ಬೇರ್ಪಡಿಸಲು ಆಗೋದಿಲ್ಲ.
And so you have to be very careful that between both of you, as husband and wife, or wife and husband, nothing other than God comes.
ಆದರೆ ನೀವು ತುಂಬಾ ಜಾಗರೂಕರಾಗಿರಬೇಕು. ಗಂಡ ಹೆಂಡತಿ ನಡುವೆ ಅಥವಾ ಹೆಂಡತಿ ಗಂಡನ ನಡುವೆ ದೇವರ ಹೊರತಾಗಿ ಬೇರೆ ಯಾರೂ ಸಹ ಮಧ್ಯ ಪ್ರವೇಶವನ್ನ ಹೊಂದಬಾರದು.
What is the binding force in many marriages? In young people, it's very often good looks.
ಅನೇಕ ಮದುವೆಗಳಲ್ಲಿ ಕಟ್ಟುವಂತ ಶಕ್ತಿ ಯಾವುದಾಗಿದೆ? ಯೌವನಸ್ಥರ ವಿಷಯಕ್ಕೆ ಹೇಳೋದಾದ್ರೆ ಸುಂದರ ನೋಟವಾಗಿದೆ.
A boy likes a girl because she's got good looks. Now, good looks are not good enough to hold a marriage together for 50 years.
ಒಬ್ಬ ಹುಡುಗ ಒಂದು ಹುಡುಗಿಯನ್ನ ನೋಡಿ ಇಷ್ಟಪಡ್ತಾನೆ. ಆಕೆಯ ಸುಂದರ ನೋಟವನ್ನ ನೋಡಿ. ಈ ಸುಂದರ ನೋಟವು ಮದುವೆಯನ್ನ 50 ವರ್ಷದವರೆಗೆ ಕಟ್ಟಲ್ಪಡುವುದಕ್ಕೆ ಸರಿಯಾದದ್ದಲ್ಲ.
Look at all these marriages where people marry someone for good looks. In 3 months they are fighting with each other.
ಚೆನ್ನಾಗಿರುವುದಕ್ಕೆ ಮದುವೆ ಆದಂತ ಪ್ರಕರಣಗಳನ್ನ ನೀವು ನೋಡ್ರಿ. 3 ತಿಂಗಳು ಆದ ನಂತರ ಅವರು ಒಬ್ಬರಿಗೊಬ್ರು ಜಗಳಾಡ್ತಾರೆ.
It can't hold.
ಇದು ಮದುವೆಯನ್ನ ಹಿಡಿದಿಡುವುದಿಲ್ಲ.
Now, we're not against good looks. By all means, marry a good-looking girl. But that's not the main factor.
ಸುಂದರತೆಯನ್ನ ನೋಡಿ ಮದುವೆ ಆಗುವಂತದ್ದು ತಪ್ಪೇನಿಲ್ಲ. ಅದರ ವಿರುದ್ಧವಾಗಿ ನಾನಿಲ್ಲ. ಆದರೆ ಅದು ಪ್ರಮುಖವಾದ ವಿಷಯ ಅಲ್ಲ ಅಂತ ನಾನು ಹೇಳ್ತಿರೋದು.
It'll never hold a marriage together.
ಅದು ಮದುವೆಯನ್ನ ಒಟ್ಟಾಗಿ ಕಟ್ಟಿ ಹಿಡಿಯುವುದು ಅಸಾಧ್ಯವಾಗಿದೆ.
What do many girls choose a boy for?
ಹುಡುಗಿಯರು ಏನಕ್ಕಾಗಿ ಹುಡುಗನನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ?
ಗುಡ್ ಜಾಬ್,
ಒಳ್ಳೆ ಕೆಲಸದಲ್ಲಿರಬೇಕು ಅಂತ.
ಗುಡ್ ಫ್ಯಾಮಿಲಿ,
ಒಳ್ಳೆ ಕುಟುಂಬ ಇರಬೇಕು ಅಂತ.
ಲಾಟ್ ಆಫ್ ಮನಿ,
ಹೆಚ್ಚು ಹಣ ಇರಬೇಕು ಅವನ ಹತ್ರ ಅಂತ.
ಯು ಥಿಂಕ್ ದಟ್ಸ್ ಗೋನ್ ಹೋಲ್ಡ್ ಎ ಮ್ಯಾರೇಜ್ ಟುಗೆದರ್? ನೆವರ್.
ಇದು ಮದುವೆಯನ್ನ ಒಟ್ಟಾಗಿ ಮತ್ತು ಬಹಳ ಕಾಲ ಕಟ್ಟಿಡುತ್ತೆ ಅನ್ಕೊಂಡಿದ್ದೀರಾ? ಇಲ್ಲ.
ಸಮ್ ಬಾಯ್ಸ್ ವಿಲ್ ಮ್ಯಾರಿ ಗರ್ಲ್ಸ್ ಬಿಕಾಸ್ ದೇ ಗೆಟ್ ಎ ಬಿಗ್ ಡೌರಿ.
ಕೆಲವು ಹುಡುಗರು ಹುಡುಗಿಯರನ್ನ ಯಾಕೆ ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ಒಳ್ಳೆಯ ವರದಕ್ಷಿಣೆ ಸಿಗತ್ತೆ ಅಂತ.
ದಟ್ ವಿಲ್ ನೆವರ್ ಹೋಲ್ಡ್ ಎ ಮ್ಯಾರೇಜ್ ಟುಗೆದರ್.
ಅದು ಕೂಡ ಮದುವೆಯನ್ನ ಬಹಳ ಕಾಲ ಮತ್ತು ಒಟ್ಟಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ.
ಇಟ್ಸ್ ಇಂಪಾಸಿಬಲ್.
ಅದು ಅಸಾಧ್ಯವಾಗಿದೆ.
ದ ವೇ ಗಾಡ್ ಡಿಡ್ ಇಟ್ ಫ್ರಮ್ ದ ಬಿಗಿನಿಂಗ್ ಇಸ್ ದ ವೇ ಎ ಮ್ಯಾರೇಜ್ ಇಸ್ ಹೆಲ್ಡ್ ಟುಗೆದರ್, ವೇರ್ ದ ಲಾರ್ಡ್ ಇಸ್ ಫಸ್ಟ್.
ಆದಿಯಿಂದ ದೇವರು ಮದುವೆಯನ್ನ ಯಾವ ರೀತಿಯಲ್ಲಿ ಕಟ್ತಾ ಬಂದ್ರು ಅಂದ್ರೆ ದೇವರು ಮೊದಲಿಗನಾಗಿ ಇರುವ ಮುಖಾಂತರ.
ಅಂಡ್ ವೇರ್ ಈಚ್ ಪರ್ಸನ್ ಹ್ಯಾಸ್ ಎ ರಿಲೇಷನ್ಶಿಪ್ ವಿತ್ ಗಾಡ್ ವಿಚ್ ಇಸ್ ಗ್ರೇಟರ್ ದನ್ ದೇರ್ ರಿಲೇಷನ್ಶಿಪ್ ವಿತ್ ಈಚ್ ಅದರ್.
ಇಬ್ಬರು ವ್ಯಕ್ತಿಗಳು ತಮಗಿರುವ ಸಂಬಂಧಕ್ಕಿಂತ ದೇವರೊಟ್ಟಿಗೆ ಹೆಚ್ಚಿನ ಸಂಬಂಧವನ್ನ ಹೊಂದಿಕೊಂಡಿರೋದಾದ್ರೆ,
ಇನ್ ಅದರ್ ವರ್ಡ್ಸ್, ಇಫ್ ಯುವರ್ ಹಸ್ಬೆಂಡ್ ಯು ಮಸ್ಟ್ ನಾಟ್ ಸೀಕ್ ಟು ಬಿ ಫಸ್ಟ್ ಇನ್ ಯುವರ್ ವೈಫ್ಸ್ ಅಫೆಕ್ಷನ್ಸ್. ದ ಲಾರ್ಡ್ ಮಸ್ಟ್ ಬಿ ಫಸ್ಟ್ ಇನ್ ಯುವರ್ ಅಫೆಕ್ಷನ್ಸ್.
ಮತ್ತೊಂದು ಪದದಲ್ಲಿ ನಾನು ಹೇಳಬೇಕಪ್ಪ ಅಂದ್ರೆ, ನೀವು ಗಂಡನಾಗಿದ್ರೆ ನಿಮ್ಮ ಹೆಂಡತಿಯ ಪ್ರೀತಿಯಲ್ಲಿ ನಾನು ಮೊದಲಿಗನಾಗಿರಬಾರದು, ದೇವರೇ ಮೊದಲಿಗನಾಗಿರಬೇಕು ಎಂಬುದಾಗಿ ನೀವು ಬಯಸಬೇಕು.
ಅಂಡ್ ಇಫ್ ಯುವರ್ ವೈಫ್ The Lord must be first in your husband's affections and you must be second.
ನೀವು ಹೆಂಡತಿಯರಾಗಿದ್ದರೆ ದೇವರೇ ನನ್ನ ಗಂಡನ ಪ್ರೀತಿಯಲ್ಲಿ ಮೊದಲಿಗನಾಗಿರಬೇಕು, ನಾನು ಎರಡನೆಯವಳಾಗಿರಬೇಕು ಎಂಬುದಾಗಿ ಇಚ್ಛೆಯನ್ನ ಹೊಂದಿರಬೇಕು.
And those who put the Lord first and walk in the light, the Bible says in 1 John 1:7,
ಇಬ್ಬರು ಕರ್ತನನ್ನ ಮೊದಲಿಗನನ್ನಾಗಿ ಇಟ್ಟರೆ ಮತ್ತು ಬೆಳಕಿನಲ್ಲಿ ಒಬ್ಬರಿಗೊಬ್ಬರು ನಡೆಯೋದಾದ್ರೆ, 1 ಯೋಹಾನ 1:7 ಈ ರೀತಿಯಾಗಿ ಹೇಳಲ್ಪಟ್ಟಿದೆ.
If we walk in the light as God is in the light, we have fellowship one with another.
ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಎಂಬುದಾಗಿ ಹೇಳಲ್ಪಟ್ಟಿದೆ.
And the two are held together.
ಮತ್ತು ಒಬ್ಬರಿಗೊಬ್ಬರು ಹಿಡಿದುಕೊಂಡವರಾಗಿರುತ್ತಾರೆ.
Now, what are the things that can come between a husband and wife?
ಹಾಗಾದ್ರೆ ಗಂಡ ಮತ್ತು ಹೆಂಡತಿಯರ ನಡುವೆ ಏನೇನು ಬರುತ್ತದೆ?
ಇಟ್ ಕುಡ್ ಬಿ ಪೇರೆಂಟ್ಸ್.
ಅದು ಪೋಷಕರಾಗಿರಬಹುದು.
ಇಟ್ ಸೇಸ್ ಅ ಮ್ಯಾನ್, Genesis 2:24, ಅ ಮ್ಯಾನ್ ಮಸ್ಟ್ ಲೀವ್ ಹಿಸ್ ಫಾದರ್ ಅಂಡ್ ಹಿಸ್ ಮದರ್ ಅಂಡ್ ಕ್ಲೀವ್ ಟು ಹಿಸ್ ವೈಫ್.
ಆದಿಕಾಂಡ 2:24 ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಒಬ್ಬ ಪುರುಷನು ತನ್ನ ತಂದೆ ತಾಯಿಯನ್ನ ಬಿಟ್ಟು ಹೆಂಡತಿಯೊಟ್ಟಿಗೆ ಸೇರಿಕೊಳ್ಳಬೇಕು ಎಂಬುದಾಗಿ.
Then only they can become one flesh.
ಆಗ ಮಾತ್ರವೇ ಅವರಿಬ್ಬರು ಒಂದೇ ಶರೀರವಾಗಿರುವರು.
Notice there what it says in that verse.
ಆ ವಚನದಲ್ಲಿ ಏನಂತ ಹೇಳಲ್ಪಟ್ಟಿದೆ ಎಂಬುದಾಗಿ ಮತ್ತೊಂದ್ಸಲ ಗುರುತಿಸ್ರಿ.
You have to leave something and then you can cleave.
ನೀವು ಏನೋ ಒಂದನ್ನ ಬಿಡಬೇಕು, ಮತ್ತೊಂದನ್ನ ಸೇರ್ಕೊಳ್ಬೇಕು.
If you try to cleave without leaving, you'll never become one.
ನೀವು ಒಂದನ್ನ ಬಿಡದೆ ಮತ್ತೊಂದನ್ನ ಸೇರ್ಕೊಳ್ಳಿಕ್ಕೆ ಹೋದ್ರೆ ನೀವು ಒಂದೇ ಶರೀರವಾಗಿ ಇರಲಿಕ್ಕೆ ಆಗೋದಿಲ್ಲ.
Isn't that amazing?
ಇದು ಒಂದು ವಿಸ್ಮಯಕಾರಿ ಸಂಗತಿ ಅಲ್ವಾ?
That is the one commandment given in scripture for us before sin came into the world. Leave your father and mother.
ಈ ಲೋಕದಲ್ಲಿ ಪಾಪವು ಬರುವ ಮೊದಲೇ ಒಂದು ಆಜ್ಞೆಯು ನಮಗೆ ಕೊಡಲ್ಪಟ್ಟಿದೆ. ಅದೇನಪ್ಪ ಅಂದ್ರೆ ನಿಮ್ಮ ತಂದೆ ತಾಯಿಯನ್ನ ಬಿಡಬೇಕು ಎಂಬುದಾಗಿ.
I want to ask you who are married. Have you left your father and mother?
ಮದುವೆ ಆದಂತವರಿಗೆ ನಾನು ಈ ಪ್ರಶ್ನೆಯನ್ನ ಕೇಳ್ತೇನೆ, ನಿಮ್ಮ ತಂದೆ ತಾಯಿಯಂದ್ರನ್ನ ನೀವು ಬಿಟ್ಟಿದ್ದೀರಾ?
I don't mean physically. By all means, care for them, take care of them till their dying day. We should. We have to honor our parents.
ದೈಹಿಕವಾಗಿ ನಾನು ಹೇಳ್ತಾ ಇಲ್ಲ, ನಿಮ್ಮ ತಂದೆ ತಾಯಿ ಇರೋವರೆಗೂ ನೀವು ಅವರ ಬಗ್ಗೆ ಕಾಳಜಿ ವಹಿಸಬೇಕು, ಅವರನ್ನ ನೋಡ್ಕೋಬೇಕು, ನಿಮ್ಮ ತಂದೆ ತಾಯಿಯನ್ನ ಸನ್ಮಾನಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ.
But don't let them come between you in your married life.
ಆದ್ರೆ ನಿಮ್ಮ ಮದುವೆಯ ಜೀವಿತದಲ್ಲಿ ನಿಮ್ಮ ತಂದೆ ತಾಯಿಯು ಪ್ರವೇಶ ಹೊಂದದಂತೆ ನೋಡಿಕೊಳ್ಳ್ರಿ.
You must leave them emotionally.
ನೀವು ಅವರನ್ನ ಭಾವನಾತ್ಮಕವಾಗಿ ಬಿಡಬೇಕು.
They brought you up for so many years, that's good.
ಅವರು ನಿಮ್ಮನ್ನು ಹಲವು ವರ್ಷಗಳಿಂದ ಪೋಷಿಸಿ ಬೆಳೆಸಿದ್ದಾರೆ, ಅದು ಒಳ್ಳೆಯದು.
But now that you are married, you got to leave them.
ಆದ್ರೆ ಈಗ ನೀವು ಮದುವೆಯಾಗಿದ್ದೀರಿ, ಅವರನ್ನ ಬಿಡಬೇಕು.
And it's because many a husband has not left his emotional attachment to his parents that there's confusion in his married life.
ಅನೇಕ ಗಂಡಂದಿರು ತಮ್ಮ ತಂದೆ ತಾಯಂದ್ರನ್ನ ಭಾವನಾತ್ಮಕವಾಗಿ ಬಿಟ್ಟಿಲ್ಲದೆ ಇರುವುದರಿಂದ ಮದುವೆಯ ಜೀವಿತದಲ್ಲಿ ಅನೇಕ ಗೊಂದಲಗಳು ಏರ್ಪಟ್ಟಿವೆ.
Many a wife has not left her emotional attachment to her parents. They are not united to their husbands.
ಅನೇಕ ಹೆಂಡತಿಯಂದಿರು ತಮ್ಮ ಪೋಷಕರ ನಡುವೆ ಹೊಂದಿದಂತ ಭಾವನಾತ್ಮಕ ನಂಟನ್ನ ಬಿಡದೇ ಇರುವುದರಿಂದ ಅವರು ತಮ್ಮ ಗಂಡಂದಿರೊಟ್ಟಿಗೆ ಒಗ್ಗಟ್ಟಿನಿಂದ ಇರಲಿಕ್ಕಾಗುವುದಿಲ್ಲ.
This is the tragedy. The Lord is not first.
ಇದು ಒಂದು ದುರಂತ ಅಲ್ವಾ? ದೇವರು ಅವರ ಮಧ್ಯದಲ್ಲಿ ಮೊದಲಿಗನಾಗಿಲ್ಲ.
And there are parents in between interfering in their life.
ಪೋಷಕರು ಅವರ ಮಧ್ಯದಲ್ಲಿ ಇದ್ದುಕೊಂಡು ಮದುವೆಯ ಜೀವಿತದಲ್ಲಿ ಮಧ್ಯಪ್ರವೇಶವನ್ನ ಮಾಡ್ತಿರ್ತಾರೆ.
Sometimes a job, maybe your job which is so important for you. But anything other than God, it may be money, it may be being occupied with so many things, maybe your children, them come between you as husband and wife.
ಕೆಲವೊಮ್ಮೆ ಕೆಲಸವು ನಿಮಗೆ ಮಹತ್ವವಾಗಿರಬಹುದು, ಅದು ವಿವಾಹ ಜೀವಿತದಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿರಬಹುದು. ದೇವರಿಗಿಂತ ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ಹಣ ಆಗಿರಬಹುದು ಅಥವಾ ಏನೇ ಸಂಗತಿಗಳಾಗಿರಬಹುದು, ಕೆಲವೊಮ್ಮೆ ಮಕ್ಕಳು ಕೂಡ ಆಗಿರಬಹುದು. ಗಂಡ ಮತ್ತು ಹೆಂಡತಿಯರ ನಡುವೆ ಮೊದಲ ಸ್ಥಾನದಲ್ಲಿ ಇವುಗಳು ಬರಬಹುದು. ಇದು ಬಹಳಷ್ಟು ಬಾರಿ ಭಾರತದಲ್ಲಿ ನಡೆಯುವಂತದ್ದಾಗಿದೆ, ಆದ್ರೆ ಇನ್ನು ಮುಂದೆ ನಡೆಯಬಾರದಿದು.
What is the answer to a happy marriage? Here is the first answer.
ಸಂತೋಷವಾದ ಮದುವೆ ಜೀವಿತಕ್ಕೆ ಉತ್ತರವೇನು? ಹಾಗಾದ್ರೆ ಉತ್ತರವು ಇದಾಗಿದೆ.
Put the Lord first in every situation. Walk in the light, judge yourself.
ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಕರ್ತನನ್ನ ಮೊದಲು ಇಡ್ರಿ, ಬೆಳಕಿನಲ್ಲಿ ನಡೀರಿ, ಮೊದಲು ನಿಮ್ಮನ್ನ ನೀವು ತೀರ್ಪು ಮಾಡಿಕೊಳ್ಳಿರಿ.
and you'll find a binding force between you and your marriage partner that nothing can destroy.
Aga nimma mattu nimma baala sangathiya naduve kattalpaduvanta shaktiyanna neevu kandukolluviri adanna yaru kuda nasha madalu aagodilla. Amen.